ಹರಿತವೇ ಹೊರತು ಪ್ರಯೋಜನ ಇದ್ದ ಮಾತ್ರಕ್ಕೆ ಇರಬೇಕು ಅಂತ ಅರ್ಥ ಅಲ್ಲ. ನದಿ ಹರಿತಾ ಇದೆ, ನೀರು ಬೇಕು, ಅದು ಪ್ರಯೋಜನ ಆಯಿತು. ಹೌದು, ಆ ಪ್ರಯೋಜನ ಆಯಿತು ಅಂತ ಹೇಳಿ ಪ್ರಯೋಜನ ಆಗಿದ್ದೇ ಕಾರಣ ಅಲ್ಲ. ಪ್ರಯೋಜನ ಆಗಲಿ ಬಿಡಲಿ ಏನಾಗಿರುತ್ತೆ, ವಸ್ತು ಇರುತ್ತೆ. ಪ್ರಯೋಜನ ನಮಗಿದೆ ಅಂತ ಉಪಯೋಗ ಮಾಡ್ಕೊಳ್ಳೋಕೆ ಹೇಳಿದ್ದೆ ಹೊರತು ಪ್ರಯೋಜನದ ಮೇಲೆ ವಸ್ತುವಿನ ಎಕ್ಸಿಸ್ಟೆನ್ಸ್ ಡಿಪೆಂಡ್ ಆಗಿಲ್ಲ. ಅದು ತುಂಬ ಇಂಪಾರ್ಟೆಂಟ್. ಸಿದ್ಧಮಿತಿ ಕಥಂ ಇತ್ಯತಃ ನಾರಾಯಣೇತಿ. ಅದನ್ನೇ ಅಪೇಕ್ಷೆ ಆದರೆ ಪ್ರಯೋಜನಾದಿ ಅಪೇಕ್ಷೆಯ ಪ್ರಯೋಜನಾದಿಗಳನ್ನು ಇಟ್ಟುಕೊಂಡು ನಾವು ಒಂದು ವಿಷಯವನ್ನು ತೀರ್ಮಾನ ಮಾಡಲಿಕ್ಕೆ ಹೋಗಬಾರ್ದು. ಆದರೆ ಇದ್ದ ವಿಷಯ ಪ್ರಯೋಜನ ತಗೊಂಡ್ರೆ ತಪ್ಪೇನಲ್ಲ, ಪ್ರಯೋಜನನೇ ಇರೋದಕ್ಕೆ ಕಾರಣ ಆಗಬಾರ್ದು. ಇದ್ದಿದ್ದನ್ನು ಪ್ರಯೋಜನ ಪಡೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ, ಅದನ್ನು ಹೇಳಿದ್ವಿ ಹೊರತು ಪ್ರಯೋಜನಕ್ಕೋಸ್ಕರವಾಗಿ ಸಿದ್ಧ ಮಾಡಲಿಲ್ಲ. ಕಥಂ ಇತ್ಯತಃ ನಾರಾಯಣಿ ಪ್ರಯೋಜನಾಪೇಕ್ಷೆಯ ಭಗವದ್ ಗುಣೋತ್ಕರ್ಷ ಪರತ್ವ ಪಕ್ಷೇ ಪ್ರಯೋಜನೇನ ತತ್ ಸಾಧನಂ ಕೃತಂ. ಪ್ರಯೋಜನ ಬೇಕು ಅಂತ ಹೇಳಿದ್ರೆ ಪ್ರಯೋಜನ ಹೇಳಿದ್ವಿ ಹೊರತು ಅದೇ ಫೈನಲ್ ಅಲ್ಲ. ಪ್ರಯೋಜನ ಅನಪೇಕ್ಷಾ ಪಕ್ಷೇತು ಆಗಮೈರೇವ ತತ್ಸಿದ್ಧಂ. ಪ್ರಯೋಜನ ಬೇಕಿಲ್ಲ ಅಂತ ಹೇಳೋದಾದ್ರೆ ಆಗಮಗಳು ಸಾಕು, ನಾವು ಒಪ್ತೇವೋ ಬಿಡ್ತೇವೋ ಒಪ್ಲೇಬೇಕಾ? ಯಾವುದೇ ಲಾಭನೂ ಪ್ರಯೋಜನನೇ, ಲೌಕಿಕನೋ ಅಲೌಕಿಕನೋ ಪ್ರಯೋಜನ ಅಂದ್ರೆ ಪ್ರಯೋಜನ ಅಷ್ಟೇ. ಪಕ್ಷದ್ವಯಂಚ ಸವೇ ವೇದಾಸ್ತು ದೇವಾರ್ಥ ಇತ್ಯಾದಿ ವಕ್ಷಮಾಣ ಪ್ರಮಾಣ ಸಿದ್ಧಂ. ಈ ಎರಡೂ ಕೂಡ ಪಕ್ಷದ್ವಯದ ಅರ್ಥ ಮುಂದೆ ಸರ್ವೇ ವೇದ ಮುಂದೆ ಕೋಟ್ ಮಾಡ್ತಾರೆ, ಅದರಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಏಕಸೇವ ವಾಕ್ಯಸ್ಯ ಪ್ರಯೋಜನ ಸಾಪೇಕ್ಷತ್ವ ಅನಪೇಕ್ಷತ್ವಂಚ ವಿರುದ್ಧಮಿತ್ಯತಃ ನಚೇತಿ ಪ್ರತಿಪತ್ರು ಭೇದಾದಿತಿ ಭಾವಃ. ನಚೈತದ್ವಿರುದ್ಧಂ ಈಶ್ವರ ನಿಯಮಾತ್. ಪ್ರಯೋಜನ ಇದೆ ಅಂತ ಕೆಲವು ಹೇಳ್ತೀರಿ, ಇಲ್ಲ ಅಂತ ಕೆಲವು ಹೇಳ್ತೀರಿ ಅಂದರೆ ಹಾಗೇನೂ ಅಲ್ಲ. ಪ್ರತಿಪತ್ರು ಭೇದಾದಿತಿ, ಒಬ್ಬ ವ್ಯಕ್ತಿಗೆ ಒಂದು ವಸ್ತು ಬೇಕಿರೋದು ಬಿಡದಿರೋದು ಅವನಿಷ್ಟ, ಆದರೆ ವಸ್ತು ಇರೋದು ಬಿಡೋದು ವಸ್ತುವಿನದೇ ಪ್ರಮಾಣದ ಅಧೀನ. ಆ ದೃಷ್ಟಿಯಿಂದ ನಾವು ಅದನ್ನು ಅವಲಂಬಿತ ಆಗಿದೆ ಅಂತ ಹೇಳಿಲ್ಲ, ಆದರೆ ಉಪಯೋಗಿಸಬಾರದಂತೂ ಹೇಳಿಲ್ಲ. ಆದ್ದರಿಂದ ಸರ್ವೋತ್ಕೃಷ್ಟವಾದ ಪುರುಷಾರ್ಥ ಮೋಕ್ಷ, ಅದನ್ನು ಪಡೆಯಲಕ್ಕೋಸ್ಕರ ವಿಷ್ಣು ಸರ್ವೋತ್ತಮ ನಮಗೆ ಬೇಕೇ ಬೇಕು, ಅದನ್ನು ಬಿಟ್ಟರೆ ಯಾರೂ ಕೊಡೋದಿಲ್ಲ ಆದ್ದರಿಂದ ಅಂತ ಹೇಳಿದ್ದು ಸರಿಯಾಗೇ ಇದೆ. ಆದರೆ ಪ್ರಯೋಜನ ಅನ್ನೋ ದೃಷ್ಟಿಯಿಂದ ಅಷ್ಟೇ ಅದು ಬಂದಿಲ್ಲ, ವೇದಾದಿಗಳೇ ಸಿದ್ಧವಾಗಿದೆ ವಿಷ್ಣು ಸರ್ವೋತ್ತಮತ್ವ ಅಂತ ಹೇಳಿದರು. ನಚ ಇತಿ ಪ್ರತಿಪತ್ರು ಭೇದಾದಿತಿ, ಪ್ರತಿಪತ್ರು ಅಂತ ತಿಳ್ಕೊಳ್ಳೋನು, ತಿಳ್ಕೊಂಡು ಪ್ರಯೋಜನ ವ್ಯವಸ್ಥೆಗಳು ಇವೆಯನ್ನು ತಿಳ್ಕೊಳ್ಳೋದು ಅಷ್ಟೇ ಉದ್ದೇಶ. ಅಷ್ಟೇ ಉದ್ದೇಶ ಇದ್ದರೆ ಅದಕ್ಕೆ ಏನು ಹೇಳ್ತಾರೆ, ಇರೋ ವಸ್ತುವನ್ನು ತಿಳ್ಕೊಳ್ಳೋದು ಅಷ್ಟೇ ಉದ್ದೇಶವಾಗಿದ್ದಾಗ ಅವರಿಗೂ ಸರಿ, ಪ್ರಯೋಜನ ಬೇಕು ಅಂದರೆ ಅವರಿಗೂ ಉಪಯೋಗ ಇದೆ. ಆ ಅರ್ಥದಲ್ಲಿ ಹೇಳಿದ್ದಷ್ಟೇ. ಏಕಸ್ಯೈವ ವಾಕ್ಯಸ್ಯ ಪ್ರಯೋಜನ ಚೇತಿ ಪ್ರತಿಪತ್ರು ಭೇದಾದಿತಿ. ನಾನು ಜಡಸ್ಯ ವೇದಸ್ಯ ಏತಾನ್ ಪ್ರತ್ಯೇವಂ ಪ್ರತಿಪಾದಯಿಷ್ಯಾಮಿ ಏತಾನ್ ಪ್ರತ್ಯೇವಂ ಇತಿ ಕಥಂ ಚೇತನವತ್ ಪ್ರವೃತ್ತಿ ಇತ್ಯತಃ ಈಶ್ವರೇತಿ. ಆಗೊಂದು ಪ್ರಶ್ನೆ ಬಂತು, ನೀವು ವೇದಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ, ಅವು ಜಡ ಪದಾರ್ಥವು, ಜಡ ಪದಾರ್ಥಗಳಿಗೆ ಉದ್ದೇಶ ಅಂತ ಏನಾದ್ರು ಇರುತ್ತಾ? ಇರೋದಿಲ್ಲ. ಸೊ ವೇದಗಳಿಗೆ ಭಾರಿ ಉದ್ದೇಶ ಇದೆ ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಮಾಡೋದ್ರಲ್ಲಿ ಅಂತ ಹೇಳ್ತೀರಲ್ಲ, ಅದಕ್ಕೆ ಕಾರಣನೇ ಇಲ್ಲ. ಜಡ ಪದಾರ್ಥಕ್ಕೇನಿರೋದಿಲ್ಲ ಯಾವಾಗಲೂ ಉದ್ದೇಶ ಇರೋದಿಲ್ಲ ಅಂದರೆ ಉತ್ತರ ಕೊಡ್ತಾರೆ, ಈಶ್ವರ ನಿಯಮ. ಹೌದು, ವೇದಗಳು ಜಡ, ಆದರೆ ಉಚ್ಚಾರಣೆ ಯಾರು ಮಾಡ್ತಾರೆ ಅದನ್ನು? ಪರಮಾತ್ಮ. ಆದ್ದರಿಂದಾಗಿನೇ ಉಪದೇಶ ಮಾಡೋ ಪರಮಾತ್ಮನ ಉದ್ದೇಶ ಇರೋದ್ರಿಂದಾಗಿನೇ ವೇದಗಳಿಗೆ ಉದ್ದೇಶ ಅಲ್ಲ, ಜಡ ಪದಾರ್ಥಗಳಿಗೆ ಉದ್ದೇಶವಲ್ಲ, ಅವರ ಅಭಿಮಾನಿಗೆ ಅಭಿಮಾನಿ ಮಹಾಲಕ್ಷ್ಮಿಗೆ ಉದ್ದೇಶ ಮತ್ತು ಪರಮಾತ್ಮ ಸದಾ ಉಚ್ಚಾರಣೆ ಮಾಡ್ತಾರೆ. ಸಂತತಂ ಚಿಂತಯೇತ್ ಕಂಠಂ ವಾಸ್ತವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯಾಖಿಲ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಆದ್ದರಿಂದ ಅದು ಸರಿ ಹೋಯಿತು. ಈಶ್ವರ ನಿಯಮ, ಈಶ್ವರ ನಿಯಮ ಅಂತಂದ್ರೇನು? ವೇದಗಳು ಎಲ್ಲ ಕಡೆಯೂ ಎಲ್ಲ ಇದೆ, ಉಚ್ಚಾರಣೆ ಮಾಡಿದ್ರೆ ಹೊರಗೆ ಬರೋದಿಲ್ಲ. ಅವು ಉಚ್ಚಾರಣೆ ಮಾಡಲಿಕ್ಕೆ ಯಾರು ಬೇಕು? ದೇವರಿದ್ದಾನೆ, ದೇವರು ಸದಾಕಾಲ ಉಚ್ಚಾರಣೆ ಮಾಡ್ತಿರ್ತಾನೆ. ಅನಾದಿರ್ವೇದ ಇತ್ಯುಕ್ತಂ ತತ್ರ ಕಥಂ ಈಶ್ವರಸ್ಯ ನಿಯಮನಂ. ಮತ್ತೊಂದು ಪ್ರಶ್ನೆ ಹಾಕ್ಕೊಟ್ರು, ವೇದಗಳು ಅನಾದಿ ಅಂತ ಹೇಳಿದ ಮೇಲೆ ಅದು ಈಶ್ವರ ಹಾಕ್ಬೇಕು ಅದಕ್ಕೆ? ಅದೇ ರೀತಿ ಇನ್ನೊಂದು ವಾದನೂ ಇದೆ, ಜೀವನನ್ನು ದೇವರು ಸೃಷ್ಟಿ ಮಾಡಿದ್ದಾನೋ ಇಲ್ವೋ, ಮಾಡಿದ್ದಾನೋ ಇಲ್ವೋ? ಮಾಡಿಲ್ಲ. ಜೀವರೆಲ್ಲ ಏನವರು? ಅನಾದಿ. ಪ್ರಕೃತಿ ಸೃಷ್ಟಿ ಮಾಡಿದ್ದಾನೋ ಇಲ್ವೋ? ಇಲ್ಲ, ಅದು ಅನಾದಿನೇ. ಮತ್ತು ಅನಾದಿ ಅಂದಮೇಲೆ ದೇವರನ್ನು ಹಾಕ್ಬೇಕು? ಒಂದು ಮಾತಿದೆಯಲ್ಲ, ಹೊಡೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಒಂದು ಮಾತಿಲ್ಲ. ಆಗ ಅದಕ್ಕೆ ಹೇಳಬೇಕು, ಉತ್ತರ ಕೊಡಬೇಕು. ಈಗ ಅನಾದಿಯಾದ ಪದಾರ್ಥಕ್ಕೆ ದೇವರ ನಿಯಮನ ಯಾಕೆ ಬೇಕು ಅದಕ್ಕೆ ಹೇಳ್ತಾರೆ. ಅನಾದಿ ಅಂದ ಮಾತ್ರಕ್ಕೇನೆ ನಿಯಮನ ಬೇಡ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರು? ಅನಾದಿ ಅಂದ ಮಾತ್ರಕ್ಕೇನೆ ಆದಿ ಇಲ್ಲ ಅಂತ ಅರ್ಥನೇ ಅರ್ಥ ಹೊರತು ಅದು ಡಿಪೆಂಡೆನ್ಸ್ ಇಲ್ಲ ಅಂತ ಅರ್ಥ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಈಗ ಅದನ್ನು ಹೇಳ್ತಾರೆ ನೋಡಿ. ಅದಕ್ಕೆ ಆಧಾರ ಬೇಕಾದ್ರೆ ದ್ರವ್ಯಂ ಕರ್ಮಚ ಕಾಲಶ್ಚ, ಆ ವಾಕ್ಯ ಬಂದು ಒಂದು ವಸ್ತು ಆಗಿರಲಿ ಕರ್ಮ ಆಗಿರಲಿ ಏನೇ ಆಗಿರಲಿ ಅದು ನಿತ್ಯ ಅಂದ ಮಾತ್ರಕ್ಕೇನೆ ಏನಲ್ಲ ಅದು, ಅದು ಇಂಡಿಪೆಂಡೆಂಟ್ ಅಂತ ಅರ್ಥ. ಅದು ಹುಟ್ಟಿಲ್ಲ ಅಂದ ಮಾತ್ರಕ್ಕೆ ಇಂಡಿಪೆಂಡೆಂಟ್ ಅಲ್ಲ ಅಂತ ಅರ್ಥ. ಇವತ್ತು ಮೀನು ಬೇರೆ, ಮೀನು ಒಂದು ಕೆಲವೊಂದು ಸರೋವರದ ಇನ್ನೊಂದು ಸರೋವರಕ್ಕೆ ಹಾಕಿದರು, ಈ ಸರೋವರದಲ್ಲಿ ಮೀನು ಹುಟ್ಟಿಲ್ಲ, ಆದರೆ ಡಿಪೆಂಡೆನ್ಸ್ ಬಂತಾ ಇಲ್ಲ ಅದಕ್ಕೆ? ಆಟೋಮ್ಯಾಟೋಮೆಟಿಕ್ ಆಗಿ ಬಂತು. ಆದ್ದರಿಂದ ಇವತ್ತು ಇನ್ನೂ ಅನೇಕರು ಪ್ರಶ್ನೆ ಮಾಡಬಹುದು, ದೇವರು ಸೃಷ್ಟಿನೇ ಮಾಡಿಲ್ಲ ಅಂದಮೇಲೆ ಅವನ ಯಾಕೆ ಕಂಟ್ರೋಲ್ ಮಾಡ್ತಾನೆ ಅಂದರೆ? ಒಬ್ಬ ವ್ಯಕ್ತಿ ಅಪಾಯಿಂಟ್ ಮಾಡಿಲ್ಲ, ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡುತ್ತಾ? ನೀನು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಹೋಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪಾಯಿಂಟ್ಮೆಂಟ್ ಮಾಡೋನ್ ಬೇರೆ, ಇದು ಮಾಡೋನ್ ಬೇರೆ, ಏನ್ ಮಾಡೋನ್ ಬೇರೆ, ನೀವು ಮಾಡೋನ್ ಬೇರೆ, ಎರಡೂ ಆಗಿದ್ರೆ ಯೋಚನೆ ಇಲ್ಲ. ಆದರೆ ಒಬ್ಬರು ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತಾನೆ ಅಲ್ಲಿಗೆ, ಉಳಿದ ಜವಾಬ್ದಾರಿ ಎಲ್ಲ ಅವನೇನೆ. ಅರ್ಥ ಆಯ್ತಾ? ಈಗ ಆದ್ದರಿಂದ ಏನು ಮಾಹಿತಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ದೇವರು ಸೃಷ್ಟಿ ಮಾಡಿದ್ರೆ ಮಾತ್ರ ಅವನ ಅಧೀನದಲ್ಲಿರಬೇಕಾಗಿತ್ತು, ಸೃಷ್ಟಿ ಮಾಡಿಲ್ಲ ಅಂದಮೇಲೆ ಯಾಕೆ ಅಧೀನದಲ್ಲಿರಬೇಕು ಅಂದರೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ. ಸ್ವಭಾವ, ದ್ರವ್ಯ, ಕರ್ಮ, ಕಾಲ, ವೇದ ಎಲ್ಲವೂ ಕೂಡ ಅನಾದಿಯಾಗಿದ್ದರೂ ಕೂಡ ದೇವರ ಅಧೀನದಲ್ಲಿವೆ ಅಂಥೇಳಿ. ಇದು ತುಂಬ ಇಂಪಾರ್ಟೆಂಟ್. ಅದು ಮುಂದಿಂದ, ಅದು ಸೃಷ್ಟಿ, ವೇದಗಳು ಸೃಷ್ಟಿನೇ ಮಾಡಿಲ್ಲ ಆದರೂ ಕೂಡ ಏನಾಗಿದೆ, ಅಧೀನದಲ್ಲಿದೆ. ಇನ್ನು ಜೀವರಿಗೆ ಸೃಷ್ಟಿ ಮಾಡಿಲ್ಲ ಆದರೂ ದೇಹ ಸೃಷ್ಟಿ ಮಾಡ್ತಾನಲ್ಲ, ಆ ದೃಷ್ಟಿಯಿಂದ ಅಧೀನ ಇದೆ. ಜೀವನಿಗೆ ಡಿಪೆಂಡೆನ್ಸ್ ಜಾಸ್ತಿ ಆಯಿತು, ಡಿಪೆಂಡೆನ್ಸ್ ಮೇ ವೇರಿ ಅಷ್ಟೇ ಹೊರತು ಆದರೆ ಡಿಪೆಂಡೆನ್ಸ್ ಇಲ್ಲ ಅಂತ ಹೇಳಬಾರ್ದು. ಅದಕ್ಕೇ ವಿಷ್ಣುರೇವ ವಿಜಿಜ್ಞಾಸ ಸರ್ವಕರ್ತ ಆಗಮೋದಿತ. ವೇದಗಳನ್ನು ಬರೋದಿಲ್ಲ, ಉಚ್ಚಾರಣೆ ಮಾಡಿದವರು ವೇದ ಹೊರಗೆ ಬರೋದಿಲ್ಲ. ಆ ದೃಷ್ಟಿಯಿಂದ ವೇದಗಳ ಮೇಲೆ ಪರಮಾತ್ಮ ಏನು ಬಂದಾಗ ಸ್ವಾಮಿತ್ವ ಬಂತು. ಆ ಅರ್ಥದಲ್ಲಿ ಇದೆಲ್ಲ ಶಾಸ್ತ್ರದ ವಿಚಾರ ಆದ್ದರಿಂದ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ಸಮಸ್ಯೆ ಪರಿಹಾರ ಆಗುತ್ತೆ. ಯದನುಗ್ರಹತಃ, ಯಾರ ಅನುಗ್ರಹದಿಂದ ಸಂತಿ ಇವೆಯೋ ಅಂತ ಅರ್ಥ. ನಾ ಸಂತಿ ಇಲ್ಲದೆ ಹೋದರೆ ಯದುಪೇಕ್ಷೆಯ ಮುಂದಿದೆ. ನಸಂತಿ ಯದುಪೇಕ್ಷೆಯ, ಯಾರು ಉಪೇಕ್ಷೆ ಮಾಡಿದರೆ ಏನಾಗೋದಿಲ್ಲವೋ, ಇರೋದೇ ಇಲ್ಲ. ಯದ ಅನುಗ್ರಹತಃ ಸಂತಿ, ಅದು ಉಪೇಕ್ಷೆಯ ನಸಂತಿ. ಗೊತ್ತಾಯ್ತಾ? ಸಂತಿ ನಸಂತಿ ಸ್ವಲ್ಪ ಆಯ್ತು, ಏನು ತೊಂದರೆ ಇಲ್ಲ. ಉಪೇಕ್ಷೆ ಮಾಡಿದರೆ ಇರೋದಿಲ್ಲ, ಅನುಗ್ರಹ ಮಾಡಿದರೆ ಇರುತ್ತೆ. ಸಮಸ್ಯೆಯಲ್ಲಿ ಬಂತು, ಸರಿ ಇದೆ. ಅಧೀನದಲ್ಲಿ ಹೌದು 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 ಹೌದು. ಪ್ಲಾನ್ ಅಲ್ಲ ಇರೋದೇ ಹಾಗೆ, ಪರಮಾತ್ಮ ಏನೋ ಪ್ಲಾನ್ ಮಾಡ್ಕೊಂಡು ಮಾಡಿಲ್ಲ, ವಸ್ತುಗಳು ಇರೋದೇ ಹಾಗೆ. ಇವರು ಸದಾ ಸ್ವಾಮಿಯಾಗಿ ಇದ್ದಾನೆ, ಇವತ್ತು ಏನೋ ಮಾಡಿ ಪರಮಾತ್ಮ ಒಳಗೆ ಹಾಕೊಂಡ್ಬಿಟ್ಟಿಲ್ಲ. ಓಟಿಗೆ ಒಳಗೆ ಹಾಕೋತಾರಲ್ಲ ಆ ಥರ ಒಳಗೆ ಹಾಕೊಂಡಿದ್ದಲ್ಲ, ದೇವರು ನ್ಯಾಚುರಲ್ ಸಾಮರ್ಥ್ಯ ಅಂತದ್ದು. ಸೂರ್ಯ ಬೆಳಗಿರೋದು ಹೊಡಿತಾ ಇರೋದಕ್ಕೆ ಕಾರಣ ನಾವು ದೀಪ ಹಚ್ಚಿಟ್ಟಿದ್ದ ಅಲ್ಲೇ ಇಲ್ಲ. ಸೂರ್ಯ ಹೊಡೆದು ಗೌರವ ಪಡೆದು ದೀಪ ಹಚ್ಚಿಟ್ಟದ ಹೊರತು ನಮ್ಮ ದೀಪದಿಂದ ಸೂರ್ಯನ ಪ್ರಕಾಶ ಆಗಿ ಬರೋದಿಲ್ವೋ, ನಮ್ಮಿಂದ ದೇವರಿಗೆ ಏನೇನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನಿಂದ ನಮಗೆ ಎಲ್ಲವೂ ಬೇಕು. ಅದಕ್ಕೆ ದ್ರವ್ಯಂ ಅಲ್ಲ ಅಲ್ಲ ಅಲ್ಲ, ಹಾಗೆ ಅರ್ಥ ಅಲ್ಲ. ಯದನುಗ್ರಹತಃ ಸಂತಿ, ದೇವರ ಅನುಗ್ರಹದಿಂದ ಇದೆ. ಯದುಪೇಕ್ಷೆಯ ನ ಸಂತಿ, ಅನ್ನು ಉಪೇಕ್ಷೆ ಮಾಡಿದರೆ ಇರೋದಿಲ್ಲ, ಅಷ್ಟೇ ಅರ್ಥ. ಇನ್ನೇನು ಸೇರಿಸ್ತೀರಿ ಅದಕ್ಕೆ? ಏನು ಸೇರಿಸ್ಬೇಕಾಗಿಲ್ಲ. ಅನುಗ್ರಹ ಮಾಡಿದರೆ ಇರ್ತಾನೆ, ಅಲ್ಲದೆ ಹೋದರೆ ಇಲ್ಲ, ಅಷ್ಟೇ ಸಿಂಪಲ್. ಅದು ಯಾರ್ದ ಮನೆ ಬರಲ್ಲ ಅಂತ ಹೊರಗೆ ಕರೆದ್ರು, ಬನ್ನಿ ಅಂದರು, ಏನರ್ಥ? ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಇಲ್ಲ ಅಂದ್ರೆ ನೋವು ಅಂದರೆ ಏನು ಮಾಡೋಕ್ಕೆ ಬರೋದಿಲ್ಲ, ಒಳಗೆ ಬಂದರೆ ಗುಂಡಾಗಿರಿ, ಟ್ರಸ್ ಪಾಸ್ ಕೇಸ್ ಆಗುತ್ತೆ. ಗೊತ್ತಾಯ್ತಾ? ಒಪ್ಪಿದ್ರೆ ತಾನೇ ಒಳಗೆ ಹೋಗೋದು, ಅದು ಅನುಗ್ರಹ. ಉಪೇಕ್ಷೆ ಮಾಡಿದರೆ ಬೇಡ, ಕೆಲವು ಅಡ್ವರ್ಟೈಸ್ಮೆಂಟ್ ಕೆಳಗೆ ಬರ್ತಾರೆ ಯಾರೋ, ಅವ್ರಿಗೆ ಇಲ್ಲ ಅಂತ ಕಳಿಸಿಬಿಡ್ತಾರೆ, ಒಳಗೆ ಬಿಡೋದಿಲ್ಲ. ಯಾಕೆ? ಬೇಕಿಲ್ಲ, ಕೆಲವು ಬೇಕಾದ್ರೆ ಕರೀತಾರೆ ಅಷ್ಟೇ, ಅವರಿಷ್ಟ. ಅದು ಅನುಗ್ರಹ ಬಂತಿಲ್ಲ. ಈಗ ಅನುಗ್ರಹ ಅಂದರೆ ಫೇವರ್, ಒಪ್ಕೊಂಡ್ರೆ ಉಂಟು, ಇಲ್ಲ ಹೋದ್ರೆ ಇಲ್ಲ. ದೇವರು ಒಪ್ಕೊಂಡಿದ್ದಾನೆ ಅಂತ ಜಗತ್ತಿದೆ ಹೊರತು, ದೇವ್ರ ಬೇಕಾದ್ರೆ ಏನು ಮಾಡಬಲ್ಲ? ಬೇಕಾದರೆ ದೇವ್ರ ಸಾಮರ್ಥ್ಯ ಇದೆ, ಜಸ್ಟೈ ಮಾಡೋ ಸಮ ಇರುವಗಳು ಹೋಗ್ತಾ ಇದೆ. ನಮಗೆ ಕೊಲ್ಲೋ ಶಕ್ತಿ ಇದೆಯೋ ಇಲ್ವೋ, ಇದೆಯೋ ಇಲ್ಲವೋ, ಅದು ಕೊಲ್ಲಬೇಕಾ? ಕಾರಣ ಇಲ್ಲ, ಅದು ಅನುಗ್ರಹ ಅಷ್ಟೇ. ಅದು ಅನುಗ್ರಹ, ಆ ಅರ್ಥದಲ್ಲಿ ಯೋಚನೆ ಮಾಡ್ತಾ ಹೋಗ್ಬೇಕು. ಇನ್ನೊಬ್ಬರಿಗೆ ಅವಕಾಶ ಕೊಡೋದು ಏನೋದು ಅನುಗ್ರಹ. ದೇವ್ರು ತಾನೊಬ್ಬನೇ ಇರ್ಬೋದು, ಎಲ್ಲ ಅದನ್ನು ಕೊಂದಾಕಿ ಬಿಡ್ಬೋದಾಗಿತ್ತು ಬೇಕಾದ್ರೆ, ಮಾಡಿಲ್ಲ. ಅದು ಆತನ ಕಾರುಣ್ಯ. ಅನಾದಿರ್ವೇದ ಇತ್ಯುಕ್ತಂ ತತ್ರ ಸಂತಿ ಅನ್ನೋ ಪದ ನೆನಪಿಟ್ಟು ಮಾಡಿ. ಸಂತಿ ಒಂದಿದ್ರೆ ಸಂತಿ ಅನ್ನೋದಿಲ್ಲ, ಏನಂತಾರೆ? ಅಸ್ಥಿ ಅಂತಾರೆ. ತುಂಬ ಇದ್ರೆ ಏನಂತಾರೆ? ಸಂತಿ ಅಂತ. ಅದಕ್ಕೆ ಸಂತಿ ನಡೀತೆ ಅಂದ್ರೆ ಏನರ್ಥ? ತುಂಬ ಅಂಗಡಿಗಳು ಬಂದಿದೆ, ತುಂಬ ಪದಾರ್ಥ ಸಿಗುತ್ತೆ ಅಂತ ಅರ್ಥ. ಸಂತಿ ಬಹುವಚನ. ಸಂತಿ ಸಂತಿ ಅನ್ನೋ ಪದನೇ ಏನಾಯ್ತು ಬರ್ತಾ ಬರ್ತಾ, ಅದು ಸಂತಿ ಹೊಸ ಪದ ಕ್ರಿಯೇಟ್ ಆಗ್ಬಿಡಿ. ಗೊತ್ತಾಯ್ತಾ? ಒಂದಿದ್ರೆ ಸಂತಿ ಅಲ್ಲ, ಅನೇಕ ಪದಾರ್ಥ ಇದ್ರೆ ಮಾತ್ರ ಸಂತಿ. ಮತ್ತು ಪದಾರ್ಥ ಸಂಖ್ಯೆ ಕೂಡ ಹೇಗಿರಬೇಕು? ಅದು ತುಂಬ ಇರಬೇಕು, ಆಗ ಮಾತ್ರ ಸಂತಿ, ಬಹುವಚನ ಅದು. ಅದಕ್ಕಾಗಿ ಇದೇನು ಸಂತಿ ಆಗಿಬಿಟ್ಟಿದೆ ಅಂತ ಹೇಳಿಸ್ತಾ ಇರುತ್ತೆ. ಸಂತಿ ತುಂಬ ದಿನ ಸೇರಿಬಿಟ್ಟಿದೆ, ಸಂತೆಯಾಗಿದೆ ಅಂತ ಅರ್ಥ. ವರ್ತಮಾನ ಕಾಲ ಅದು, ಸಂತಿ ಇವೆ. ಏನ ಯಾಕೆ ಯಾವ್ದು ಯದ ಅನುಗ್ರಹ ಅಂದ್ರೆ ಏನು? ಹಾ, ಯದ ಅಲ್ಲ, ಅನುಗ್ರಹ ಯಾರದು? ಒಬ್ಬಂದು ಇರೋದೆಷ್ಟು ಜನ? ತುಂಬ ಜನ. ಯದ ಅನುಗ್ರಹ ದಿವ್ಯಂ ಕರ್ಮಾಚ ಅವೆಲ್ಲ ಸಂತಿ. ಅನುಗ್ರಹ ಅಲ್ಲಿಗೆ ಅನ್ವಯ, ಅರ್ಥ ಆಯ್ತಾ? ಇರೋದು ಬಹು ಪದಾರ್ಥಗಳು, ಅನುಗ್ರಹ ಮಾಡೋದೊಬ್ಬ. ಅನಾದೌಚ ಅನಾದಿರ್ವೇದ ಇತ್ಯುಕ್ತಂ ತತ್ರ ಕಥಂ ಈಶ್ವರಸ್ಯ ಪ್ರಯೋಜಕತ್ವಂ ಅದು ಅನಾದೌಚ ಇತಿ. ಅನಾದಿ ಪದಾರ್ಥ ವಿಷಯ ನಿಯಾಮಕತ್ವಂ ಅನ್ಯತ್ರ ಅದೃಷ್ಟಂ ಕಥಂ ಈಶ್ವರಸ್ಯ ನಿಯಾಮಕತ್ವಂ ಅನ್ಯತ್ರ ಅದೃಷ್ಟಂ ಕಥಂ ಈಶ್ವರಸ್ಯ ಇತ್ಯತಃ ಪ್ರಯೋಜಕತ್ವಂ ತು ಇತಿ. ಅದು ಬೇರೆ ಕಡೆ ಕಂಡಿಲ್ಲ ಅಂದರೆ ಮೊದಲೇ ಹೇಳಿಬಿಟ್ಟಿದೆ ಈಗಾಗಲೇ. ಒಂದು ವಸ್ತು ಇನ್ನೊಂದು ಕಡೆ ಕಂಡಿಲ್ಲ ಅಂದ ಮಾತ್ರಕ್ಕೆ ಮತ್ತೊಂದು ವಸ್ತು ಆಗಿರಕೂಡ್ದು ಅಂತ ನಿಯಮ ಇಲ್ಲ, ಹೇಳಿಯಾಗಿದೆ ಅಂತ ಅರ್ಥ. ಅನಾದೇರ್ ನಿಯಾಮಕತ್ವಂ ತು ಈಶ್ವರಸ್ಯ ಅಚಿಂತ್ಯ ಶಕ್ತಿಯಾಯುಕ್ತಂ ಆಗೊಂದು ಪ್ರಶ್ನೆ ಬಂತು. ಅನಾದಿ ಆದದಕ್ಕೆ ನಿಯಮನ ಮಾಡ್ತಾನಲ್ಲ ಹೇಗೆ ಅಂದರೆ ಅದನ್ನು ಸಾಮರ್ಥ್ಯ ಅದು ಅಚಿಂತ್ಯ ಶಕ್ತಿ ಪರಮಾತ್ಮರದು. ನಮ್ಮದೆಲ್ಲ ಏನದು ಲಿಮಿಟೆಡ್ ಸಾಮರ್ಥ್ಯ, ದೇವರು ಅನ್ಲಿಮಿಟೆಡ್ ಅನಿಮೇಜಾರು ಕೆಪಾಸಿಟಿ, ಆದ್ದರಿಂದ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ದೇವರ ಸಾಮರ್ಥ್ಯ ಅದು. ಯುಕ್ತ ಅನನ್ಯಾಪೇಕ್ಷೆಯ ಚ ಹುಟ್ಟಿಲ್ಲ ಹುಟ್ಟಿ ಹೌದು ಅದು ಅನಾ ವಸ್ತು ಹೇಗಿದೆ ಅಂದರೆ ಅನಾದಿಯಾಗಿದೆ. ಅದಕ್ಕೆ ಅನುಗ್ರಹ ಬೇಕು ಅಂದರೆ ಬೇಕು, ಯಾಕಂದರೆ ಸ್ವರೂಪ ಹೇಳಬೇಕು. ವಸ್ತು ಎಲ್ಲಿಂದ ಬಂತಪ್ಪ ಬಂತು ಗೊತ್ತಾಯ್ತು. ಈ ಮೈಕ್ ಯಾರೋ ನಾನು ಸೃಷ್ಟಿ ಮಾಡಿದ್ದಲ್ಲ ಇದ್ರೆ ಮೈಕನ ಈಗ ನನ್ನ ಕೈಯಲ್ಲಿದೆ. ಯಾರೋ ಒಂದು ಸೃಷ್ಟಿ ಮಾಡಿ ಕಿತ್ಕೊಂಡು ಹೋಗೋಕೆ ಬರೋದಿಲ್ಲ, ಅವ್ನ ಪುಸ್ತಕ ಇದೆ ಅಂತ ತಿಳ್ಕೊ. ಯಾರೋ ತೊಗೊಂಡಿರ್ತಾರೆ, ನನ್ನ ಪುಸ್ತಕ ತೊಗೊಳಕ್ಕೆ ಬರೋದಿಲ್ಲ ಅದನ್ನು. ಯಾಕೆ ಅವ್ನು ಕೊಂಡಾಗಿಬಿಟ್ಟಿದ್ದ ತನ್ನ ಹತ್ರ ಇಟ್ಕೊಂಡ್ಬಿಟ್ಟಿದ್ದಾನೆ ಈಗಾಗಲೇ. ನಮ್ಮ ದಿನದಲ್ಲಿ ಬರೋದಿಲ್ಲ ಅದಕ್ಕೆ. ಸೃಷ್ಟಿ ಮಾಡಿದವನೇನಿರ್ಬೋದು, ಬರೋದವನು ಇರಬಹುದು, ಎಷ್ಟೋ ಸರ್ತೆ ನಮ್ಮ ಪುಸ್ತಕ ನಾವೇ ಸೆಕೆಂಡ್ ಹ್ಯಾಂಡ್ ಕೊಡ್ತಾ ಹೋಗಬೇಕಾಗುತ್ತೆ. ಇಲ್ಲಾಂದ್ರೆ ಗೊತ್ತೆ ಅದ್ರ ಜಾಸ್ತಿ ರೇಟ್ ಕೊಟ್ಟ ಅದು ಕೂಡ ಏನು ಮಾಡೋಣ. ನಮ್ಮ ಹತ್ರ ಕಾಪಿ ಇಲ್ಲ, ನಮ್ಮ ಪುಸ್ತಕ ಬೇಕಾಗಿದೆ ಈಗ. ಏ ನನ್ನ ಪುಸ್ತಕ ಕೊಡಯ್ಯ ಆದರೆ ನೀವು ಯಾರು ಹೋಗಿ ಅಂತ ಹೇಳ್ತಾನೆ. ಅವನು ತೊಗೊಂಡ್ರೆ ನಾನು ಮಾಡ್ತಿರೋದಷ್ಟು, ನಿಮ್ಮ ಪುಸ್ತಕ ಇರಬಹುದು, ಬರೆದವನೇ ಇರಬಹುದು, ಪುಸ್ತಕ ನಂದು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಸೊ ಅಂದ ಮಾತ್ರಕ್ಕೆ ಬರೆದವನ ಅಧೀನ ಪುಸ್ತಕದಲ್ಲಿ ಇಲ್ಲ ಈಗ. ಅದು ಯಾವುದಕ್ಕೆ ಆಧೀನ ಇದೆ ಅವನಿಗೆ? ಕಾಪಿ ರೇಟ್ ಕೃಷ್ಣದ ಆಧೀನ ಇದೆ ಹೊರತು ಕಾಪಿಗೆ ಆಧೀನ ಇಲ್ಲ. ಪ್ರತಿಯೊಂದು ಕಾಪಿನ ಅವನ ಕೈಯಲ್ಲಿ ಇಲ್ಲ. ಈಗ ಕೊಟ್ಟಾದ್ರೂ ಮನೆ ಮಾಡಿಬಿಡ್ತಾನೆ. ಈಗ ನನ್ನ ಮನೆ ಆಗಿತ್ತಷ್ಟೇ, ಈಗಲ್ಲ. ಸೇಡೆಡ್ ಮಾಡಿ ಕೊಟ್ಟಾಯ್ತು. ಈಗ ನಾನು ಎಂಟರ್ ಆಗಲು ಕೂಡ ಬರೋದಿಲ್ಲ ಅವನಿಗೆ. ಮುಗಿದೋದ ಕತೆ. ಹಾಂ, ಆ ಪದಾರ್ಥ ಅಲ್ಲೇ ಇದೆ. ಓನರ್ಶಿಪ್ ಚೇಂಜ್ ಆಗಿದೆ. ಆದರೆ ದೇವರ ಓನರ್ಶಿಪ್ ಏನಾಗೋದಿಲ್ಲ, ಎಂದೆಂದು ಚೇಂಜ್ ಆಗ. ಈಶಾವಾಸ್ಯಮಿದಂ ಸರ್ವಂ, ಎಲ್ಲ ಕಾಲಕ್ಕೂ ಎಲ್ಲ ಕಡೆಗೂ ಎಲ್ಲ ರೀತಿಯಲ್ಲೂ ಕೂಡ ದೇವರ ಅಧೀನದಲ್ಲಿದೆ. ನಮ್ಮದೇ ಸೈಟ್ ಇರುತ್ತೆ, ಯಾರು ಎನ್ಕ್ರೋಚ್ ಮಾಡ್ಕೊಂಡ್ಬಿಡ್ತಾರೆ. ದೇವ್ರನ್ನ ಆ ರೀತಿ ಯಾರು ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ದೇವರಿಗೆ ಒಂದು ತೃಣ ತೃಣದಲ್ಲೂ ಪರಮಾತ್ಮ ಅಣರೇಣು ತೃಣ ಕಾಷ್ಟ ಪರಿಪೂರ್ಣ ದೇವರ ಮಹಿಮೆ ಅಂತಂದು. ಇವತ್ತು ಮನುಷ್ಯ ಎಷ್ಟೋ ಹತ್ರ ಒದ್ದಾಡೋದಿಲ್ಲ, ಇವತ್ತು ನಂದು ಹೋಯ್ತು, ಒಂದು ಎಷ್ಟೋ ದಿನ ಹೋಯ್ತು ಅಂತ ಹೇಳ್ತಿರ್ತಾರೆ. ದೇವರಾಗಲ್ಲ ಎಂದು ಹೇಳಕ್ಕೆ ಸಾಧ್ಯ ಇಲ್ಲ. ಪ್ರಯೋಜಕತ್ವ ಅನನ್ಯಾಪೇಕ್ಷಯಾಚ ಇತ್ಯಾದಿನ ಉಕ್ತಂ ಉಪಸಂಹರತಿ ಅತ ಇತಿ ತಥಾಚ ಪಕ್ಷದ್ವಯೇಪಿ ಮಹಾತಾತ್ಪರ್ಯ ವಿರೋಧಾತ್ ನಾ ಈಶ್ವರಸ್ಯ ಇಚ್ಛಿತೃತ್ವಾಧಿಕಂ ಮಾಯಾಮಯಮಿತಿ ಭಾವಃ. ಈಗ ಎರಡು ಪಕ್ಷದಲ್ಲೂ ಕೂಡ ಮಹಾತಾತ್ಪರ್ಯ ವಿರೋಧಾತ್ ನಾ ಈಶ್ವರಸ್ಯ ಇಚ್ಛಿತೃತ್ವಾಧಿಕಂ ಮಾಯಾಮಯಮಿತಿ ಬಾಲ್ಯಗಂಡೀಗ ಪರಮಾತ್ಮ ಏನಾಗಿದ್ದಾನೀಗ? ಸ್ಥಾಣೋ ಅನ್ನೋ ಪದ ಅಲ್ಲಿಂದ ಶುರುವಾಯಿತು ವಾಕ್ಯ. ದೇವನ ಸ್ಥಾಣು ಅಂತ ಕರೆದ್ರೆ ಸ್ಥಾಣು ಜಡ ಪದಾರ್ಥ ಆಗಿಬಿಡುತ್ತದೆ, ಅದು ಹೇಗೆ ನೋಡುತ್ತೆ ಅಂತ ಕೇಳಿದ್ರೆ ಈ ರೀತಿ ಸ್ಥಾಣು ಅಲ್ಲ ದೇವರು, ಚೇಂಜ್ಲೆಸ್ ಅಂತ ಅರ್ಥ. ದೇವರು ಹೇಗಿದ್ದಾನೆ ಅಂದರೆ ಯಾವ ಕಾರಣದಿಂದ ಅಫೆಕ್ಟ್ ಆಗೋದಿಲ್ಲ ದೇವರಿಗೆ ಅಂತ ಹೇಳಿದ್ದೆ ಹೊರತು ಬೇರೆಯಲ್ಲ ಅಂಥೇಳಿ ಅದೆಲ್ಲ ವಿವರಣೆ ಕೊಡಲಿಕ್ಕೆ ಇಷ್ಟೆಲ್ಲ ವಿಚಾರವಲ್ಲ, ದೀರ್ಘವಾಗಿ ಹೇಳಿದ್ರು. ಮತ್ತೆ ಆ ಶ್ಲೋಕ ವಾಪಸ್ ಹೋಗ್ಬೇಕು. ಈಗ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ, ಆ ಶ್ಲೋಕದ ವಿವರಣೆಗೆ ಇಷ್ಟೆಲ್ಲ ಬೇಕಿತ್ತು. ತಚ್ಚ ಅನನ್ಯಾಪೇಕ್ಷಾ ಅನ್ಯದ ಅಚಿಂತ್ಯ ಶಕ್ತಿತ್ವೇ ಯವಯುಕ್ತಂ ಅಥೋ ನ ಮಾಯಾಮಯಮೇಕಂ. ತಚ್ಚ ಅನನ್ಯಾಪೇಕ್ಷಾ ಅಚಿಂತ್ಯ ಶಕ್ತಿತ್ವೇ ಯವಯುಕ್ತಂ. ಪರಮಾತ್ಮನಿಗೆ ಅನನ್ಯಾಪೇಕ್ಷಾ ಇನ್ನೊಂದು ಪದಾರ್ಥದ ಅಗತ್ಯವೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ನಮಗೆ ದೇವರ ಅನುಗ್ರಹ ಬೇಕು, ನಮ್ಮ ದೊಡ್ಡವರ ಅನುಗ್ರಹ ಬೇಕು, ದೇವರಿಗೆ ಮಾತ್ರ ಅನನ್ಯ ಯಾರ ಅನುಗ್ರಹನೂ ಬೇಕಿಲ್ಲ. ಅಚಿಂತ್ಯ ಶಕ್ತಿತ್ವೇ ಯವಯುಕ್ತಂ, ದೇವರ ಶಕ್ತಿನೇ ಅಚಿಂತ್ಯವಾದ ಶಕ್ತಿ ಅದು. ಅಥೋ ನ ಮಾಯಾಮಯಮೇಕಂ, ಅದಕ್ಕೆ ಬಹಳಷ್ಟು ತಮಾಷೆ ಮಾಡ್ತಾರೆ. ದೇವರು ಕೃಷ್ಣ ಅವತಾರ ಮಾಡಿದ ಎಲ್ಲರೂ ನಮಸ್ಕಾರ ಮಾಡಿ ತೋರಿಸ್ತಿದ್ದಾರಂತ ಕೃಷ್ಣನಿಗೆ. ಯಾತಕ್ಕೆ ಅಂದರೆ ವಸುದೇವ ದೇವರಿಗೆ ದೊಡ್ಡವರಲ್ಲ, ನಮಸ್ಕಾರ ಮಾಡ್ಬೇಕು ನೀನು, ನಿಂಗೆ ಗೊತ್ತಿಲ್ಲ ಮಾಡಿ ಆದ್ದರಿಂದ ತೋರಿಸ್ಕೊಡ್ತೀವಿ ಅಂತ. ದೇವರಿಗೆ ಗೊತ್ತಿಲ್ಲದೆ ಹೇಳ್ಕೊಡೋದು ಅಂತ. ದೇವ್ರು ಯಾರಿಗೆ ನಮಸ್ಕಾರ ಮಾಡಿ ಗೊತ್ತೇ ಇಲ್ಲ ದೇವರಿಗೆ? ಯಾತಕ್ಕೆ ಅವ್ರಿಗೆ ದೊಡ್ಡವ್ರು ಯಾರೂ ಇಲ್ಲೇ ಇಲ್ಲ ಅದ್ರನ್ನಾಗ. ಅದಕ್ಕೆ ಈ ಮಟ್ಟಿಗೆ ನಮ್ಗೆ ಒಂದು ಚಾನ್ಸ್ ಸಿಕ್ತೀಗ, ಏನು ಮಾಡಬೇಕೀಗ ನೀನು? ನಾವು ತೋರಿಸ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ತಮಾಷೆಗೆ ಹೇಳ್ತಾರೆ. ದೇವರಿಗೆ ಗೊತ್ತಿಲ್ಲದ ವಿಷಯ ಕೆಲವೇದೇ ಇದೆ. ದೇವರು ದೊಡ್ಡವರಿಲ್ಲ ದೇವರಿಗೆ, ಅದೇ ಅದು ದೇವರು ತಮಾಷೆ ಮಾಡ್ತಾರೆ. ದಾಸರೆಲ್ಲ ಹೇಳೋದಿಲ್ಲ, ನನಗೆ ನೀನು ತಂದೆ, ನಿನಗ್ಯಾರು ತಂದೆ ಇದ್ದಾರೆ ಹೋಗು ಅಂತ ಹೇಳೋದು. ನಾನೇ ನಾನು ಸನಾಥ, ಅನಾಥ ನೀನೇ ಅಂತ ದೇವರು ಅನಾಥ ಅಂತ ಕರೆಯೋದು. ಯಾತಕ್ಕೆ? ನಿನ್ನ ಕೇರ್ಟೇಕರೇ ಇಲ್ಲ. ಬಟ್ ಆ್ಯಕ್ಚುಲಿ ಏನದು? ನಿಂದಾ ಸ್ತುತಿ ಅದು. ಯಾಕಂದ್ರೆ ನಿಂದೆ ಆ್ಯಕ್ಚುಲಿ ಏನದು? ಸ್ತೋತ್ರ ಅದು. ಅದು ತಮಾಷೆ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಅದೆಲ್ಲ ಯೋಚನೆ ಮಾಡಿದರೆ ದೇವರ ಮಹಿಮೆ ಏನಂತ ಕೇಳಿದರೆ, ಸರ್ವೋತ್ತಮನಾದ್ದರಿಂದ ದೇವರಿಗೆ ತನಗಿಂತ ದೊಡ್ಡವನು ಅನ್ನೋ ಕಾನ್ಸೆಪ್ಟೇ ಇಲ್ಲ. ಆದ್ದರಿಂದಾಗಿಯೇ ಅವನು ಸರ್ವೋತ್ತಮ. ಅನನ್ಯಾಪೇಕ್ಷ ಇನ್ನೊಬ್ಬರನ್ನು ಕೇಳಿ ಮಾಡ್ತೇನೆ ದೇವರು ಯಾರನ್ನು ಕೇಳಬೇಕಾಗಿತ್ತು? ಮಹಾಲಕ್ಷ್ಮಿನೂ ಕೇಳಬೇಕು. ಅದು ಮೋಕ್ಷ ಕೊಡೋ ಶಕ್ತಿ ಇದ್ದರೂ ಕೂಡ ದೇವರು ಒಪ್ಪಿಗೆ ತಗೊಂಡೇ ಕೊಡಬೇಕು, ಹೊರತು ಹಾಗೆ ಕೂಡ ಆಗಿಲ್ಲ. ದೇವರು ಯಾರ ಒಪ್ಪಿನೂ ತಗೋಬೇಕಾಗಿಲ್ಲ. ಅಥೋ ನ ಮಾಯಾಮಯಮೇಕಂ, ಆದ್ದರಿಂದ ಮಾಯಾಮಯವಾದ ಒಂದು ಬ್ರಹ್ಮ, ಮಾಯಾಮಯವಾದ ಇನ್ನೊಂದು ಬ್ರಹ್ಮ ಅಂತ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡ. ಒಂದೇ ಒಂದು ಪರಮಾತ್ಮ ಇದ್ದಾನೆ ಅಂತ ಹೇಳಿದೆ. ಅಪ್ರಾಮಾಣಿಕಂಚ ತನ್ ಮಾಯಾಮಯತ್ವಂ ತಥಾ ಹಿ ಕಿಂ ಸ್ಥಾಣುತ್ವ ಈಕ್ಷಿತೃತ್ವ. ಏನು ಮಾಯಾಮಯತ್ವ ಹೇಳಿದ? ಈಕ್ಷಿತೃತ್ವಾದಿಗಳೆಲ್ಲ ಮಾಯಾಮಯ, ಸ್ಥಾಣುತ್ವ ಮಾತ್ರ ಒರಿಜಿನಲ್, ನಿರ್ಗುಣ ಬ್ರಹ್ಮ ಮಾತ್ರ ಒರಿಜಿನಲ್ ಅಂತ ಹೇಳಿದೆ. ಹಾಗೆಲ್ಲ ಹೇಳಬೇಡ ಅಂತ ಹೇಳಿದೆ. ಏತತ್ ಕಲ್ಪೇತೆ ಇತಿ ಪ್ರಮಾಣಾಂತರಾಭಾವಾತ್ ನಾದ್ಯ ಅನ್ಯಥಾ ನಾದ್ಯ ಸರಿ ಓದ್ಕೋ ನದ್ಯ ಅಂತ ಓದ್ಕೊಂಬಿಟ್ರೆ ಏನಾಗುತ್ತದ? ನದಿಗಳು ಅಂತ ಆಗ್ಬಿಡುತ್ತೆ. ನದಿರಾಜ್ಯೋ ನದ್ಯಹ, ನಾದ್ಯಹ ಬೇರೆ ನದ್ಯಹ ಬೇರೆ. ಆದ್ಯ ಅಂದ್ರೇನು? ಮೊದಲನೇದು. ನಾ ಅಂದ್ರಲ್ಲ, ಎರಡು ಪಕ್ಷ ಕೇಳಿದ್ದೀಯಲ್ಲ, ಇದು ಆದೋ ಅಂತೇಳಿ, ಇದು ಆದೋ, ಇದು ಮೊದಲನೇದು, ಅದೋ ಒಂಬದು ಎರಡನೇದು, ಇದು ಅಲ್ಲ ಅದು ಅಲ್ಲ, ಅದಕ್ಕೆ ನಾದ್ಯಹ ಅಂತ ಹೇಳಿದ. ಪ್ರಥಮ ಪಕ್ಷ ಅಂತ ಅರ್ಥ. ಅನ್ಯಥಾಯೇವ ಉಪತ್ತೇ ರುಕ್ತತ್ವಾದಿತ್ಯಾಹ ತಚ್ಚೈತಿ. ಅನ್ಯಥಾಯೇವ ಉಪತ್ತೇ ರುಕ್ತತ್ವಾದ್, ಬೇರೆ ರೀತಿ ಉಕ್ತಿ ಹೇಳಿ ಆಗಿದೆ. ನಾವೀಗ ಪರಮಾತ್ಮನಿಗೆ ಸ್ಥಾನತ್ವನೂ ಇದೆ, ಈ ಚಿತ್ರತ್ವನೂ ಇದೆ, ವಿರೋಧ ಇಲ್ಲ ಅಂತ ಹೇಳಿ ಆಯ್ತು ನಾವೀಗ. ಆದ್ರೆ ಅವ್ರು ಹಾಗೆ ಹೇಳಕ್ ಬರೋದಿಲ್ಲ. ಸ್ಥಾಣೋದ ನಿರ್ಗುಣ ಬ್ರಹ್ಮ, ಈಕ್ಷಿತೃವದ ಸಗುಣ ಬ್ರಹ್ಮ ಅಂತ ಹೇಳ್ತಾನೆ, ಹಾಗೆಲ್ಲ ಹೇಳಬಾರದು. ಸ್ಥಾಣೋರಪಿ ಈಕ್ಷಿತೃತ್ವ ಅನನ್ಯಾಪೇಕ್ಷ ಅಂದರೆ ಸ್ವತಂತ್ರ. ಅನನ್ಯಾಪೇಕ್ಷ, ಅನ್ಯರ ಅಪೇಕ್ಷೆ ಇಲ್ಲದೆ ಇರೋದು ಅನನ್ಯಾಪೇಕ್ಷ. ಅನನ್ಯಾಶ್ಚಿಂತ ಎಂತೋ ಮಾಮಿದ್ರೆ ಹೇಗೋ ಹಾಗೆ. ನ ದ್ವಿತೀಯ ತದರ್ಥ ತದರ್ಶನಾತಿಥಿ ಭಾವೇನ ಉಪಸಂಹರತಿ ಅತ ಇತಿ ಅಥೋ ನ ಮಾಯಾಮಯಂ ಏಕಂ. ಮಾಯಾಮಯ ಒಂದು, ಇದೊಂದು ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಮುಂದೆ ಅಚಲೋಯಂ ಸನಾತನಃ ಅಂತಿದೆ, ಅದಕ್ಕೆ ಭಾಷ್ಯ. ಅಚಲತ್ವಂತು ಅಪ್ರಹರ್ಷಂ ಅನಾನಂದಂ ಅದುಃಖಂ ಅಸುಖಂ ಅಪ್ರಜ್ಞಂ ಅಸದ್ವಾ ಇತ್ಯಾದಿವತ್. ಪರಮಾತ್ಮ ಅಚಲನಾಗಿದ್ದಾನೆ, ಅಚಲನಾಗಿದ್ದಾನೆ. ನಮಗೆ ಖುಷಿಯಾದಾಗ ಏನಾಗುತ್ತೆ? ಹಾರಾಡ್ತಾನೆ. ದುಃಖ ಆದಾಗ ಕೂತು ಬಿಡ್ತಾನೆ. ದೇವರಿಗೆ ಅದೆಲ್ಲ ಇಲ್ಲ. ಅಚಲ, ಅಚಲ ಅಂದ್ರೇನು? ಚಲನೆಯೇ ಇಲ್ಲ ಅಂದರೆ ಶೇಕ್ ಆಗೋದಿಲ್ಲ ಅಂತ. ಅಚಲ ಅಂತ ಹೇಳಿದರೆ ಜಡದಂತೆ ಅಚಲ ಅಂತ ಅರ್ಥ ಅಲ್ಲ. ಸುಖ ದುಃಖಗಳಿಂದ ನಮಗಾದ ತಡ್ಕೊಳ್ಳೋ ಪ್ರಯತ್ನ ಪಡ್ತೇವೆ, ದೇವರಿಗೆ ಆ ಪ್ರಶ್ನೆನೇ ಬರೋದಿಲ್ಲ. ಅಂಥ ದೊಡ್ಡವನು ದೇವರು ಅಂತ ಅರ್ಥ. ಅಚಲತ್ವಂತು ಅಪ್ರಹರ್ಷಂ ಅನಾನಂದಂ. ಅನಾನಂದ ಅಂದರೆ ದುಃಖ, ಅಪ್ರಹರ್ಷ ಅಂದರೆ ಹರ್ಷನೂ ಇಲ್ಲ ದೇವರಿಗೆ, ದುಃಖನೂ ಇಲ್ಲ. ಹರ್ಷ ಇಲ್ಲ ಯಾತಕ್ಕೆ ಅಂದರೆ ಪೂರ್ಣ, ಹೊಸದಾಗಿ ದೇವರಿಗೇನೋ ಬರೋದಿಲ್ಲ, ಅದರಿಂದಾಗಿ ಹರ್ಷದ ಪ್ರಶ್ನೆ. ಹೊಸ ಹರ್ಷ ಇಲ್ಲ, ಯಾವಾಗಲೂ ಅನ್ನಪೂರ್ಣನಾಗಿದ್ದಾನೆ. ಬರತಕ್ಕಂಥ ಹೊಸ ಆನಂದ ಅಂತ ದೇವರಿಗಿಲ್ಲ, ಅದೇ ರೀತಿ ಹೋಗ್ತಕ್ಕಂಥ ದುಃಖ ಅಂತ ದೇವರಿಗೊಂದಿಲ್ಲ. ಯಾತಕ್ಕೆ? ಎಲ್ಲ ಕಾಲಕ್ಕೂ ದುಃಖರಹಿತನಾದವನು. ಅದುಃಖಂ ಅಸುಖಂ ಅದ ಇನ್ನೊಂದು ಮಾತು. ಅದುಃಖಂ ಅಸುಖಂ, ದೇವರಿಗೆ ದುಃಖನೂ ಇಲ್ಲ ಸುಖನೂ ಇಲ್ಲ ಅಂದರೆ ಸುಖ ಇಲ್ಲ ಅಂತ ಅರ್ಥ ಅಲ್ಲ. ನಮ್ಮಂತ ಸುಖ ಇಲ್ಲ. ನಮ್ಮಂತ ಸುಖ ಎಂಥದ್ದು? ಬರೋದು ಹೋಗೋದು, ಬರೋದು ಅಂತ ಸುಖ ನಮ್ಮದು. ಅದು ದೇವ್ರದ್ದು ಎಂಥ ಸುಖ? ಅದು ನಿತ್ಯವಾದ ಸುಖ. ಆದ್ರಿಂದಾಗಿನೇ ದೇವ್ರ ಸುಖ ಬೇರೆ. ಮಳೆಗಳಿಂದ ನದಿಗಳಿದೆ, ಮಳೆ ಬಂತು ಬಂತು, ಮಳೆ ಬರಲಿಲ್ಲ ಒಣಗೋಯ್ತು. ಸಮುದ್ರ ಮಳೆ ಬಂದ್ರಷ್ಟು ಬಿಟ್ಟರಷ್ಟು, ಅದ್ರ ಪಾಡಿ ನೀರಿದೆ. ಅದ್ರ ದೇವ್ರು ಹಾಗಿದ್ದಾನೆ. ಜ್ಞಾನಿಗಳು ಹಾಗೆ ಇರ್ತಾರೆ, ಅವ್ರಿಗೆ ಹೊರಗಿನ ಪದಾರ್ಥಗಳ ಲೆಕ್ಕನೇ ಇಲ್ಲ. ಒಳಗೆ ಆನಂದ ಇದ್ದಾಗ ಹೊರಗಿನ ಯೋಚನೆ ಇಲ್ಲ. ಒಳಗೆ ದೀಪ ಇದ್ದಾಗ ಬೀದಿ ಲೀಪ ಇದ್ರೇನು ಹೋದ್ರು ಅಂತ ಆಟ ಇತ್ತು. ಒಳಗೆ ಆನಂದ ಇರಬೇಕು. ಹೊರಗಿನ ಬೆಳಕು ಒಳಗಿನ ಬೆಳಕು ಅಂತ ನಮ್ಗೆ ಅರ್ಥ ಆಗುತ್ತೋ ಇಲ್ಲ? ಈಗ ಹೊರಗಿನ ಬೆಳಕು ಒಳಗಿನ ಬೆಳಕು ಅಂತ ಅರ್ಥ ಆಗುತ್ತೆ. ಮನೆಯಲ್ಲಿ ಲೈಟ್ ಇದೆ, ಹೊರಗೆ ಬೀದಿ ದೀಪ ಇಲ್ಲ, ಬೀದಿಯಲ್ಲಿ ದೀಪ ಇದೆ, ಒಳಗೆ ದೀಪ ಇಲ್ಲ, ಎರಡು ಕಡೆ ದೀಪ ಇದೆ, ಯೋಚನೆ ಇಲ್ಲ. ಗೊತ್ತಾಯ್ತಾ? ಎರಡು ಕಡೆ ದೀಪ ಇಲ್ಲ, ಇನ್ನೊಂದು ಸಮಸ್ಯೆ ಅದು. ನಾಲ್ಕು ಕೇಸ್ ಇದೆ. ಈಗ ನಮಗೆ ಒಳಗಿನ ಕೆಲಸ ಮಾಡೋರು ಹೊರಗೆ ದೀಪ ಇದ್ರೇನು ಬಿಟ್ಟರೇನು ಯೋಚನೆ ಇಲ್ಲ ಅವರಿಗೆ. ಆದರೆ ಹೊರಗೆ ಹೋಗೋ ಯೋ ದೀಪ ಇಲ್ಲ ಅಂತ ಪದ್ಧತಿ ಆಗುತ್ತೆ. ಆದರೆ ದೇವರಿಗೆ ಅಂಥದ್ದು ಹೊರಗೂ ಬೆಳಕು ಒಳಗೂ ಬೆಳಕು ದೇವರಿಗೆ. ಆದ್ದರಿಂದ ಸಮಸ್ಯೆನೇ ಇಲ್ಲ ನಮಗೆ. ಯಾವಾಗಲೂ ಏನಾಗಿರುತ್ತೆ? ಒಳಗೆ ಬೇರೆ ಹೊರಗೆ ಎರಡು ವ್ಯವಹಾರ ನಮಗಿದೆ ಈಗ. ಅದಕ್ಕೆ ಯಾವುದಾದ್ರೂ ಕೂಡ ನಮಗೊಂದು ತಪ್ಪಿದ್ರೂ ದುಃಖ ಶುರುವಾಗುತ್ತೆ, ಆ ಪರ್ಪಸ್ ಇತಕ್ಕಂತೆ. ಆದರೆ ದೇವರಿಗೆ ಪ್ರಶ್ನೆಯೇ ಇಲ್ಲ. ನಮ್ಗೆ ಹೆಚ್ಚು ಬೆಳಕಾದರೂ ಕಷ್ಟನೇ, ಭಾರಿ ಬಿಸಿಲು ಮಾಡೆ ಬೇರೆ ಮತ್ತೆ ಗೋಳಾಟ, ಮತ್ತೆ ಚಳಿ ಮತ್ತೆ ಗೋಳಾಟ, ಯಾವುದು ಅತಿ ಹೆಚ್ಚಾದಾಗೆಲ್ಲ ದುಃಖನೇ. ದೇವರಿಗೆ ಪ್ರಸಕ್ತಿನೇ ಬರೋದಿಲ್ಲ. ಇದು ದೇವರ ಮಹಿಮೆ. ಅದೇ ತಿಳಿದವಾದಾಗ ಗ್ರೇಟ್ ಅಂತ ಕರೀತಾರೆ ನಮಗೆ. ಅದೇ ಇದೇ ಆತಕ್ಕೆ ಚಳಿ ಆದಾಗ ಸಟ್ಟಗೆ ಟ್ರಾಕ್ ಕುತ್ಕೊಂಡ್ಬಿಟ್ರೆ ಏನಪ್ಪ ಪುಣ್ಯ ಆತ್ಮ ಅಂತ ಹೇಳಿದ್ರು ಅಷ್ಟಕ್ಕೇನೆ. ಅದು ಹೊರಗಿಂದ ಬಂದಿರೋ ಒಳಗಿಂದ ಏನಲ್ಲ, ಅದು ಅವನಿಗೆ ಅವಕಾಶ ಇದೆ, ಸಂತೋಷ ಪಡ್ತಾನೆ. ದೇವರ ಅಪ್ರಾಕೃತ ಶರೀರ, ದೇವರು ಏನಾಗೋದಿಲ್ಲ, ಇವರು ಟಚ್ ಕೂಡ ಆಗೋದಿಲ್ಲ. ಆದ್ದರಿಂದ ಅದು ಮಹಿಮೆ. ಅಸದ್ ಅಪ್ರಜ್ಞಂ, ದೇವರಿಗೆ ಪ್ರಜ್ಞೆ ಇಲ್ಲ, ಪ್ರಜ್ಞೆ ಇಲ್ಲ. ನಮ್ಮಂಥ ಪ್ರಜ್ಞೆ ದೇವರಿಗಿಲ್ಲ. ನಮ್ಮ ಪ್ರಶ್ನೆ ಪ್ರಜ್ಞೆ ಏನದು? ಓದಿ ಕೇಳಬೇಕು, ಕೇಳಿ ಕೇಳಬೇಕು, ನೆನಪಿಟ್ಕೋಬೇಕು. ದೇವರಿಗೆ ಅದು ಯಾವುದೂ ಇಲ್ಲ, ಯಾವಾಗಲೂ ಪೂರ್ಣ. ಅದಕ್ಕೋಸ್ಕರ ಇನ್ನಂತ ನಮ್ಮಂಥ ಪ್ರಜ್ಞೆ ದೇವರಿಗಿಲ್ಲ, ಪೂರ್ಣ ಪ್ರಜ್ಞೆ. ನಮ್ಮದು ಅಪ್ರಜ್ಞೆ, ನಮ್ಮದು ಅಲ್ಪ ಪ್ರಜ್ಞೆ, ದೇವರದು ಪೂರ್ಣ ಪ್ರಜ್ಞೆ. ಅಸದ್ವಾ, ದೇವರು ನಮ್ಮಂತೆ ಇಲ್ಲ, ವಿಲಕ್ಷಣನಾಗಿದ್ದಾನೆ ಇತ್ಯಾದಿ ಇವತ್ತು. ಇವೆಲ್ಲ ಒಂದೇ ರೀತಿ ಪದಗಳು. ಅಚಲತ್ವ ಕೂಡ ಹಾಗೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದರು. ಪ್ರಕೃತಂ ಅನುಸರನ್, ಇಷ್ಟೊತ್ತು ಕೂಡ ಗ್ಯಾಪ್ ಬಂದಿತ್ತು, ಡೈವರ್ಷನ್ ಎಲ್ಲ ತೆಗೆದುಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಅಚಲಃ ಇತ್ತೇತತ್ ಪದಂ ಯದನ್ಯೈಹಿ ಪರಿಸ್ಪಂದರಹಿತ ಇತಿ ವ್ಯಾಖ್ಯಾತಂ ತಮ್ಮ ಅಸದಿತಿ ಭಾವೇನಾಹ ಅಚಲತ್ವಂತಿತಿ. ಬೇರೆಯವರು ಅರ್ಥ ಮಾಡ್ತಾರೆ ಪರಿಸ್ಪಂದರಹಿತ. ಪರಿಸ್ಪಂದರ ಅಂದ್ರೇನು? ಯಾವ ಮೂಮೆಂಟೇ ಇಲ್ಲ ದೇವರಿಗೆ. ಅಚಲ ಜಡ ಪದಾರ್ಥ ಹೇಗೋ ಹಾಗೆ ಅಂತ ಹೇಳ್ತಾರೆ. ಆ ಅರ್ಥ ಮಾಡಬಾರದು. ಸುಖ ದುಃಖಾದಿಗಳಿಂದ ವಿಚಲಿತನಾಗೋದಿಲ್ಲ. ಅಚಲಿತ್ವ ಅಚಲಿತ್ವ ಅಂದ್ರೇನು? ವಿಚಲಿತನಾಗದಿರುವಿಕೆ. ಗೊತ್ತಾಯ್ತಾ? ಅದು ಬಿಟ್ಟು ಈ ರೀತಿ ಅಲ್ಲ, ಈ ಮೈಕ್ ಅಚಲ ಈ ರೀತಿ ದೇವರು ಅಂತ ತಿಳ್ಕೋಬಾರದು. ಮತ್ತೆ ಇದು ಜಡ ಪದಾರ್ಥ ಅಚಲ, ದೇವರು ಸರ್ವೋತ್ತಮ ಚೇತನ ಅಚಲ, ಅದಕ್ಕೆ ವಿಚಲಿತನಾಗದೇ ಇದ್ದಾನೆ ಅಂತ ತಿಳ್ಕೊಳ್ಳಿ. ಇತ್ಯಾದಿ ಅದೇ ಥರನೇ. ಹೌದು. ಅದು ಅಲ್ಲಿ ಇಲ್ಲಿ ವ್ಯತ್ಯಾಸ ಇದೆ. ದುಃಖಿ ಬದ್ಧ ಅಂತ ಹೇಳಿದ್ರೆ ಬರೀ ದುಃಖ ಸ್ವಾಮಿತ್ವ ಮಾತ್ರ ಇರೋದು, ಇಲ್ಲಿ ಹಾಗಲ್ಲ. ದೇವರ ಅಪರಹರ್ಷ ಅಂದ್ರೆ ಆನಂದ ಇದೆ, ನಮ್ಮಂತ ಆನಂದ ಇಲ್ಲ. ಆದ್ರೆ ಅಲ್ಲಿ ಹಾಗಲ್ಲ. ದುಃಖಿ ಅಂದ್ರೆ ದುಃಖ ಸ್ವಾಮಿ, ದುಃಖ ಇಲ್ಲೇ ಇಲ್ಲ, ದುಃಖದ ಸ್ವಾಮಿತ್ವ ಇದೆ. ಇತಿ ವ್ಯಾಖ್ಯಾತಂ ತದ ಸದಿತಿ ಭಾವೇನ ಅಚಲತ್ವಂತು ಇತ್ಯಾದಿ ವ್ಯಾಖ್ಯೇಯಂ ಇತಿ ಶೇಷ. ಸತ್ಯ ಜ್ಞಾನಾನಂದ ಸ್ವರೂಪಂ ಬ್ರಹ್ಮ ಅಭ್ಯುಪಗಚ್ಚತ ಯಥೈತಾನಿ ವಾಕ್ಯಾನಿ ವ್ಯಾಖ್ಯಾಯಂತೆ ಲೌಕಿಕ ಸತ್ತಾದಿರಹಿತಂ ಇತಿ ತಥಾ ಅಚಲ ಇತ್ಯೇತದಪಿ ಲೌಕಿಕ ಕ್ರಿಯಾ ಪ್ರತಿಷೇಧ ಪರಂ ವ್ಯಾಖ್ಯೇಯಂ. ಸತ್ಯ ಜ್ಞಾನಾನಂದ ಮೊದಲಾದ ಪದ ಅರ್ಥ ಮಾಡಬೇಕಾದ್ರೆ ಯಾವ ರೀತಿ ಅರ್ಥ ಮಾಡ್ತೇವೋ ಆ ರೀತಿಯಲ್ಲಿ ಇದನ್ನು ಅರ್ಥ ಮಾಡಬೇಕೇ ಹೊರತು ಪರಿಸ್ಪಂದರಹಿತ ಇತ್ಯಾದಿ ಅರ್ಥ ಮಾಡಿಕೊಡುದು ಎಂಬುದನ್ನು ಸ್ಪಷ್ಟ ಮಾಡಿದರು. ಸರ್ವಥಾ ಪರಿಸ್ಪಂದ ಅಭಾವಾರ್ಥತ್ವೇ ಅಪ್ರಹರ್ಷಂ ಇತ್ಯಾದಿರಪಿ ಸರ್ವಥಾ ಅನಾನಂದತ್ವಾಧಿಕಂ ಇತಿ ಅರ್ಥಸ್ಯ ಅವಿಶೇಷಾದಿತಿ ಭಾವ. ಆ ರೀತಿ ಮೆಕ್ಯಾನಿಕಲ್ ಅರ್ಥ ಮಾಡಿಬಿಟ್ರೆ ಈ ಅಪ್ರಹರ್ಷಂ ಅನಾನಂದಂ ಅನ್ನೋದಕ್ಕೆ ದೇವರು ಆನಂದನೇ ಹೊಂದಿಲ್ಲ ಇತ್ಯಾದಿ ಅಪಾರ್ಥ ಮಾಡಬೇಕಾಗತ್ತೆ. ಅಲ್ಲಿನ ಲೌಕಿಕ ಆನಂದದಂತ ಆನಂದ ಇಲ್ಲ ಅಂತ ಅರ್ಥ ಹೇಗೆ ಮಾಡ್ತೇವೋ ಇಲ್ಲೂ ಹಾಗೇನೆ ಲೌಕಿಕ ವಿಚಲಿತತ್ವ ನಮಗೆ ಹೇಗಿದೆಯೋ ಆ ರೀತಿ ದೇವರಿಗೆ ಇಲ್ಲ ಅಂತ ಮಾಡಬೇಕು, ಬೇರೆ ರೀತಿ ಮಾಡಿಕೊಡುದು. ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ. ನಮಗೇನಿಸುತ್ತೆ, ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಲ್ಲ. ಖೇದ ಅಂದ್ರೇನು? ದುಃಖ. ಅದಿಲ್ಲ, ಓಕೆ. ಮೋದ ಇಲ್ಲ ಅಂದ್ರೆ? ಖೇದ ಮೋದ ಇಲ್ಲ, ಆನಂದ ಇಲ್ಲ ಅಂತ ಆಯ್ತಲ್ಲ. ಅದಕ್ಕೆ ನಮ್ಮಂಥ ಮೋದ ಇಲ್ಲ. ನಮ್ಮ ಮೋದ ಟೆಂಪ್ರರಿ ಮೋದ, ಡಿಪೆಂಡೆಂಟ್ ಮೋದ, ಅಪೂರ್ಣ ಮೋದ. ದೇವರಿಗೆ ಅದಿಲ್ಲ, ಪೂರ್ಣ ಮೋದ ಇದೆ. ಆಮೇಲೆ ಜಯ ಅಪಜಯ, ಅಪಜಯ ಇಲ್ಲ ಸರಿ, ಜಯ ಇಲ್ಲ ಅಂದ್ರೇನು? ನಮ್ಮ ಜಯ ಏನು? ಒಂದ್ಸರಿ ಸೆಂಚುರಿ, ಒಂದ್ಸರಿ ಜೀರೋ, ಅಂಥದ್ದು ಜಯ ದೇವರಿಗಿಲ್ಲ. ಯಾವಾಗಲೂ ಜಿತಂತೆ ಪುಂಡರೀಕಾಕ್ಷ. ದೇವರಿಗೆ ಸೋಲಿಲ್ಲ ಅಲ್ಲ, ದೇವ್ರ ಹೆಸರು ಹೇಳಿದವರಿಗೆ ಸೋಲಿಲ್ಲ, ಅದು ದೇವ್ರ ಮಹಿಮೆ. ಅದು ಅದು ಹೇಗೆ ಅರ್ಥ ಮಾಡ್ತೀರೋ ಹೇಗಿಲ್ಲ. ಹರಿಕೆ ಇದೆಲ್ಲ ಅರ್ಥ ಮಾಡದೆ ಹೋದ್ರೆ ಹರಿಕೆ ತಮಸ್ಸಾರ ಅರ್ಥ ಆಗೋದಿಲ್ಲ. ಆಗ ಏನು ದಾಸ್ ಹೀಗೆ ಬರೆದು ಬಿಟ್ಟಿಲ್ಲ, ತಾವೇ ತಿದ್ಕೊಂಡ್ಬಿಡೋದು, ಕೊನೆ ಏನು ತೊಪ್ಪರೆದಿರ್ಬೇಕು ಗಲಾಟೆಯಲ್ಲಿ. ಆದ್ರಿಂದ ಅಂತೇಳಿ ಅದು ಇಂಥ ಮೋದ ಇಲ್ಲ, ಇಂಥ ಒಂದು ಜಯ ಜಯ ಇಲ್ಲ. ದೇವ್ರ ಜಯ ವಿಚಿತ್ರವಾದ ಜಯ, ಅದನ್ನು ಹೇಳಬೇಕು. ಕ್ರಿಯಾದೃಷ್ಟೇಹೇ ಸರ್ವಥಾ ಕೆಲವರು ಇರ್ತಾರೆ, ದಾಸ ಸಾಹಿತ್ಯಕ್ಕೆ ವ್ಯಾಸ ಸಾಹಿತ್ಯ ಬೇಕಿಲ್ಲ ಅಂದರೆ ಅರ್ಥ ಮಾಡೋಕ್ಕೆ ಬರುತ್ತೆ ನಿಮಗೀಗ? ಸಾಧ್ಯ ಇಲ್ಲ. ಸೊ ವ್ಯಾಸ ಸಾಹಿತ್ಯದ ಬೇಸಿಸ್ ಫೌಂಡೇಶನ್ ಮೇಲೇ ದಾಸ ಸಾಹಿತ್ಯ ಓದಬೇಕು. ಅದಕ್ಕೆ ಹೇಳ್ಬಿಟ್ಟಿದ್ದಾರೆ, ಸುಧಾ ಓದಿ ಪದ ಓದೋದ್ರೆ ಅರ್ಥ ಅದೇನೆ. ಸುಧಾದಿ ವ್ಯಾಸ ಸಾಹಿತ್ಯ ಓದಿದ್ರೇ ದಾಸ ಸಾಹಿತ್ಯ ಚೆನ್ನಾಗಿ ಅರ್ಥ ಆಗುತ್ತೆ, ಇಲ್ಲವ್ರು ಏನಾಗುತ್ತೆ? ಅಪಾರ್ಥ ಆಗಿಬಿಡುತ್ತೆ ಅಂತ ತಾತ್ಪರ್ಯ. ತಪೋ ಮೇ ಹೃದಯ ಕ್ರಿಯಾದೃಷ್ಟೇ ಹೇ ತಪೋ ಮೇ ಹೃದಯಂ. ಕೆಲವು ಪದಗಳೆಲ್ಲ ದಾಸ ಸಾಹಿತ್ಯಕ್ಕೆ ನೋಡಿ, ಘಟಿಕಾಚಲದೆ ನಿಂತ ಹನುಮಂತ ಅಂತಿದೆ ಪುರಂದ್ರದಾಸರು ಹೇಳೋದು. ಘಟಿಕಾಚಲದೆ ನಿಂತ ಹನುಮಂತ, ಘಟಿಕಾಚಲಕ್ಕೆ ಹೋಗಿ ಬಂದವ್ರು ನೋಡಿದ್ರು, ಅಯ್ಯೋ ಪುರಂದ್ರದಾಸರು ನೋಡೇ ಇಲ್ಲ ಘಟಿಕಾಚಲನ, ಹನುಮಂತ ನಿಂತಿಲ್ಲ ಅಲ್ಲಿ, ಹೇಗಿದ್ದಾನೆ? ಕೂತಿದ್ದಾನೆ. ಜಗನ್ನಾಥ ನೋಡೇ ಇಲ್ಲ ಪುರಂದ್ರದಾಸರು, ಪಾಪ ತಪ್ಪರೆದಿದ್ದಾರೆ. ನಿಂತ ಶಬ್ದಕ್ಕೆ ಯಾವ ಅರ್ಥ ಅಲ್ಲಿ? ನಿಂತ ಆದ್ರೆ ಈ ನಿಂತ ಅಂತ ಅರ್ಥ ಅಲ್ಲ, ನೆಲೆಸಿದ ನೆಲೆಸಿದ ಸನ್ನಿಧಾನ ಇಟ್ಟಿದ್ದಾನೆ ಅಂತ ಅರ್ಥ. ಇವನು ಪಾಪ ಕನ್ನಡ ಡಿಕ್ಷನರಿ ತೆಗೆದ ಓದಿಬಿಟ್ಟ ನಡೆಯಂತೆ. ಅದಕ್ಕೆ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯಕ್ಕೆ ಎಷ್ಟು ವ್ಯತ್ಯಾಸ ಇದೆ, ಅದು ಅರ್ಥ ಮಾಡಿಕೊಂಡ್ರೆ ಮಾತ್ರ ದಾಸ ಸಾಹಿತ್ಯ, ಇಲ್ಲದ ಹೋದ್ರೆ ಏನೋ ಆಗಿಬಿಡುತ್ತೆ. ಘಟಿಕಾಚಾರದಲ್ಲಿ ಕೆಲವು ಪದಗಳೆಲ್ಲ ಹಾಗೆ ಇರುತ್ತದೆ, ಅದು ಅದಕ್ಕೆ ಏನು ಬೇಕು, ಅದಕ್ಕೆಲ್ಲ ಕಾಮನ್ ಸೆನ್ಸ್ ಬೇಕು, ಮತ್ತು ವಿಶೇಷ ಶಾಸ್ತ್ರದ ಬ್ಯಾಕ್ಗ್ರೌಂಡ್ ಬೇಕು. ಆ ಅರ್ಥದಲ್ಲಿ ಇದು ಕೂಡ ಇವರು ಅದ್ವೈತಗಳು ಮಾಡಿದಾಗ ಅಚಲತ್ವಕ್ಕೆ ಏನೋ ಅರ್ಥ ಮಾಡಿಬಿಟ್ರೆ ಕೆಟ್ಟೋಯ್ತು. ಪರಿಸ್ಪಂದರಹಿತ ಅಂತ ಅರ್ಥ ಮಾಡಿಕೊಡೋದು, ವಿಚಲನ ಇಲ್ಲದವನು ಅಂತ ಅರ್ಥ ಮಾಡಬೇಕು. ಕ್ರಿಯಾದೃಷ್ಟೇ ತಪೋ ಮೇ ಹೃದಯ ಬ್ರಹ್ಮ ತನುರ್ವಿದ್ಯಾ ಕ್ರಿಯಾಕೃತಿ ಇತ್ಯಾದಿ ಮುಕ್ತೇ ಅತಶ್ಚನ ಮಾಯಾಮಯಂ ಸರ್ವಂ. ತಪೋ ಮೇ ಹೃದಯ ಬ್ರಹ್ಮ ಅಲ್ಲಿಗಿರಲಿ. ನಾಳೆ ದಿವಸ ಅದನ್ನ, ನಾಳೆ ಅಂದರೆ ಮೂರು ದಿವಸ ಪಾಠ ಇರೋದಿಲ್ಲ, ಊರಲ್ಲಿರೋದಿಲ್ಲ. ಮತ್ತು 28 ಮಂಗಳವಾರದಿಂದ ಪಾಠ, ಶನಿವಾರ ಭಾನುವಾರ ಮೂರು ದಿವಸ ಇರೋದಿಲ್ಲ, ಮಂಗಳವಾರದಿಂದ ಇರುತ್ತೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾತ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಹೃದಾಂ ಯಥಾ.